பிரவிஷ்ய மம வாசமிமாம் பிரசுப்தாம் சஞ்சீவயத்யகில சக்திதரஸ்வதாம்னா அன்யாம்ச ஹஸ்தசரணஸ்ரவணத்வகாதீன் பிராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரேயோபி ச ஜானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. லசது ஸ்ரீமத் ஆனந்த தீர்த்தேந்திருனோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிகிருத்ததி சர்வோத்தமோ விஷ்ணுரதோ ரமாச்ச ப்ரஹ்மாச்ச வாயுச்ச ததீய பத்ன்யோ அன்யேச்ச தேவாஹ சததம் ப்ரசன்னா ஹரௌ சுபக்திம் மயி சந்தி சந்து. ஸ்ரீ குருப்யோ நம. ஹரி ஓம். நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஜானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமராசுரசித்தவந்த்யம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயபுதீரயே. பரமபவித்ரவாத ஸ்ரீமன் மகாபாரதத்தில் பாண்டவரிகே அவர ராஜ்யவன்ன நியாய பத்தவாகி சிகபேக்காத ராஜ்யவன்ன துரியோதனாதி கௌரவரு கொள்ளிக்கு சித்தவாகதே ஹோதாக யுத்த அனிவாரிய அன்ன ஒன்று ஸ்திதி சுருவாகிதே. ஆ சமயத்தில் யுத்தக்கு பூர்வாவி சித்ததைகோஸ்கரவாகி சைன்ய சங்கிரகவன்னு மாட்கொள்ளுத்தா இத்தாரு பாண்டவரு. மொதலு மாடித கெலச கிருஷ்ண பரமாத்மன அனுகிரக படிபேக்கு அந்த ஹேடி அல்லி அர்ஜுனன் கழிசிதரு. துரியோதனன் கேட கிருஷ்ணனத்திர ஹோகோ யோசனை அவனிகேனே இரலில்ல. ஆதரே பாண்டவரு கழிசிதாரே அர்ஜுன ஹோத அந்த மேலே தானும் அதன் சாத்தியவாதரே பிரயத்ன படபேக்கு. அவன கிருஷ்ணனி பக்தி அந்தது ஏனும் இல்ல. ஆதரே சிக்கோதவரு யாக்கு சிக்கபாரது. மட்ட கூட்டுக்கு ஹோகோரெல்ல பக்தியிந்த ஹோக்தாரந்தேனே இல்ல. ஒளி ஊட்ட ஆகத்தே அந்த ஒரு சிக்தார் அது கண்ணு கச்சுகள் அவெல்லாம் பேக்கேனிக்கல் மாறதேன் தொடதல்ல. ஆதரே ஹிருத்பூர்வக ஹோகோது பேரு, இது ஹோகோது பேரு. ಇವತ್ತು ಕೃಷ್ಣನತ್ರೇ ಆಗಿ ಹೋದ ಮೇಲೆ ಇನ್ನ ಬೇರೆ ಕಡೆ ಆಗಿ ಹೋಗಬಾರ್ದು ಅಂತೇನೇ ಇಲ್ಲ. ಅದು ಕೃಷ್ಣ ವಿಗ್ರಹ ಅಲ್ಲ, ಮತ್ತೆ ಸಾಕ್ಷಾತ್ ಕೃಷ್ಣ. ಸಾಕ್ಷಾತ್ ಕೃಷ್ಣನ ಹತ್ರ ಒಬ್ಬ ವಂಚಕ ಶಿರೋಮಣಿ ಹೋಗಿದ್ದಾನೆ. ಕೃಷ್ಣ ಅವನನ್ನು ನಿಭಾಯಿಸಿದ್ದಾನೆ. ಅದು ಭಾರಿ ಆಶ್ಚರ್ಯ. ದುರ್ಯೋಧನಂತ ದುಷ್ಟನೇ ಇಲ್ಲ. ಅಂತ ದುಷ್ಟ ಹತ್ರ ಬಂದರು ಕೃಷ್ಣ ಬೈದು ಕರೆಸ್ತೆ ಅವನಿಗೇನು ಕೊಡಬೇಕೋ ಕೊಡ್ತಾನೆ. ಬೈಯೋದು ಏನು ಮಾಡೋದೇ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಸಮಹ, ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನನ್ನ ಸಮಹ ಅಂತ ಕರೆದಿದ್ದಾರೆ. ಅವನ ಸಮ ನ್ಯಾಯಾಧೀಶ ಇದ್ದಂತೆ. ನ್ಯಾಯಾಧೀಶನಾದವನು ಕೋಪ ತಾಪ ಏನಿರೋದಿಲ್ಲ. ವಿಚಾರ ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು. ಇವನನ್ನ ಕೊಲ್ಲಿ ಇವನ್ ಹ್ಯಾಂಗ್ ಮಾಡಿ ಅಂತಲೂ ಕಾಮಾಗಿ ಬರೀತಾನೆ. ಬೈಕೊಂಡು ಸಿಟ್ಟು ಮಾಡಿಕೊಂಡೇನೆ ಬರೆಯೋದಿಲ್ಲ. ಕಾಮ ಕೂಲಾಗಿ ಯಾತಕ್ಕೆ ಅಂತ ದೊಡ್ಡ ಕಾರಣ ಕೊಟ್ಟು ಬರೀತಾರೆ ಹೊರತೇನು ಇರೋದಿಲ್ಲ. ಇವತ್ತು ಕೃಷ್ಣ ಜಗತ್ತಿನ ಸರ್ವಶ್ರೇಷ್ಠರಾದಂತಹ ಸರ್ವೋತ್ತಮನಾದಂತಹ ವ್ಯಕ್ತಿ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಆ ಮೂಲಕ ಜಗತ್ತಿಗೆ ತೋರಿಸ್ತಾನೆ ಏನು ಮಾಡಬೇಕು ಅದನ್ನು ಸರಿಯಾಗಿ ಮಾಡಿ. ಆದರೆ ಬರೀ ಕಾಮಕ್ರೋಧಗಳಿಂದ ಏನೂ ಪ್ರಯೋಜನ ಇಲ್ಲ. ಕಾಮಕ್ರೋಧಗಳಿಂದ ಮನುಷ್ಯ ತನಗೂ ಉಳಿದವರಿಗೂ ನೋವುಂಟು ಮಾಡ್ತಾನೆ ಹೊರತು ವಿನಾಕಾರಣ ಮಾಡಬೇಕಾದ ರೀತಿಯಲ್ಲಿ ಮಾಡಬೇಕು ಅಂತ ತೋರಿಸಿಕೊಟ್ಟ ಪ್ರಸಂಗ. ದುರ್ಯೋಧನಿಗೂ ಭಾರಿ ಸಮಾಧಾನ, ನನಗೆ ಸೈನ್ಯ ಸಿಕ್ತು ಅಂತ ಹೇಳಿ. ಅರ್ಜುನಿಗೆ ಭಾರಿ ಸಮಾಧಾನ, ಕೃಷ್ಣ ಸಿಕ್ಕ ಅಂಥೇಳಿ. ಇದೊಂದು ಹೊಸ ವಿಷಯ. ಇದು ಒಂದು ಜೀವರ ತ್ರಿವಿಧ ಅಂತಂದೇನು ಹೇಳ್ತಾರೆ. ಆ ಜೀವರ ಜೊತೆ ಏನು ತ್ರಿವಿಧಗತಿ ಪರಮಾತ್ಮ ಕೊಡ್ತಾನೆ ಅವರಿಗೆ ಅದರಲ್ಲೇ ಆನಂದ ಆಗುತ್ತೆ. ಒಂದು ಭಾರಿ ಆಶ್ಚರ್ಯ. ಅವರವರಿಗೆ ತೃಪ್ತಿ. ಈ ಫೇಲ್ ಆದವರಿಗೂ ಕೂಡ ಅಷ್ಟೇನೆ. ಏನೋ ಒಂದು ಸಮಾಧಾನ, ಇನ್ನು ಯಾರೋ ನೋಡುತ್ತಾನೆ ಅವರಿಗಿಂತ ನಾನೇ ವಾಸಿ ಅಲ್ಲಿ ಸಮಾಧಾನ ಮಾಡ್ಕೋತಿರ್ತಾನೆ. ಪಾಪ ಕೊರಗೋರು ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಅಂದ್ಕೊಂಡಷ್ಟು ಮಾರ್ಕ್ಸ್ ಬರಲ್ಲ ಅಂತ ಕೊರಗೋ ಜನ ಇರಬಹುದು. ಅವ್ರ ನೇಚರೇ ಅಂಥದ್ದು. ಇವತ್ತು ಪರಮ ದುಷ್ಟ. ಮತ್ತೆ ಎಷ್ಟೋ ಜನ ಕಳ್ಳರ ಸಿಕ್ಕ ಬಿಡ್ತಾರೆ, ಹಿಡಿದಾಕಿರ್ತಾರೆ. ಎಷ್ಟೋ ವರ್ಷ ಇರ್ತಾನೆ, ಬಿಡ್ತಾರೆ. ಆ ಸೀದಾ ಹೋದ ಕಳ್ತನಕ್ಕೆ ಮತ್ತೆ ಅವನು ಏನು ಕಲ್ತಿರೋದಿಲ್ಲ. ಮತ್ತೆ ಸಾಯಂಕಾಲ ಸಿಗೋದು ವಾಪಸ್ಸೇ. ಮತ್ತೆ ಅವನ ಸ್ವಭಾವನೇ ಹಾಗೆ. ಆಚಾರ್ಯ ಅದನ್ನೇ ಒತ್ತಿ ಹೇಳಿದ್ದು, ಅದನ್ನೇ ಸಂಗ್ರಹ ಮಾಡ್ತಾರೆ. ಜೀವಗಣ ನೀಚೋಚ್ಚ ಭಾವಂಗತಾಹ. ಜೀವರಲ್ಲಿ ಸ್ವಾಭಾವಿಕವಾದಂತಹ ಒಂದು ಮನೋಭಾವ ಇದೆ. ಇವತ್ತು ಒಳ್ಳೆ ಕೆಲಸ ಮಾಡಿ ಸಂತೋಷ ಪಡೋ ಜನನೂ ಇದ್ದಾರೆ. ಎಲ್ಲ ಕ್ಲಬ್ಗಳಲ್ಲಿ ಕುಡಿದು ಬಿದ್ದು ಅದನ್ನೇ ಆನಂದ ಅಂತ ತಿಳ್ಕೊಳ್ಳೋ ಜನಗಳು ಸಿಗ್ತಾರೆ. ಅದನ್ನು ನೋಡಿದರೆ ಆಶ್ಚರ್ಯವಾಗುತ್ತೆ ನಮಗೆ. ದುರ್ಯೋಧನ ಕೃಷ್ಣನ ಕಳ್ಕೊಂಡೆ ಅಂತ ಎಚ್ಚರಣೆ ಇಲ್ಲ ಅವನಿಗೆ. ಕೃಷ್ಣನ ಕಳ್ಕೊಂಡು ಬಿಟ್ಟೆ ನಾನೀಗ, ಅರ್ಜುನನಿಗೆ ಎಂಥ ಚಾನ್ಸ್ ಸಿಕ್ತು ಅಂತ ಯೋಚನೆ ಮಾಡಲೇ ಇಲ್ಲ. ನಾನು ಭಾರಿ ಜಾಣ ಅಂತಕ್ಕಂಥ ಭಾವನೆಯಿಂದ ಅಲ್ಲಿಂದ ಹೊರಟ. ಆ ಕೃಷ್ಣ ಅರ್ಜುನನ ಪರೀಕ್ಷೆ ಮಾಡಿದ. ಅರ್ಜುನ ಆಗ ನೇರ ಉತ್ತರ ಕೊಟ್ಟ, ದೇವರನ್ನ ಸರಿಯಾಗಿ ತಿಳ್ಕೊಂಡಿದ್ದ. ಕೃಷ್ಣ, ನನಗೆ ಸಂಖ್ಯೆ ಮುಖ್ಯ ಅಲ್ಲ, ನೀನೊಬ್ಬ ಸಾಕು, ನನಗೆ ನೀನೊಬ್ಬ ಸಾಕು. ಮುಂದೆ ಮಹಾಭಾರತ ಅಲ್ಲಿ ಹೇಳ್ತಾರೆ, ಏಕತೋವಾ ಜಗತ್ ಕೃಷ್ಣಂ ಏಕತೋವಾ ಜನಾರ್ದನ. ಇಡೀ ಜಗತ್ತು ಒಂದು ಕಡೆಗೆ, ಪರಮಾತ್ಮ ಒಬ್ಬನೇ ಒಂದು ಕಡೆಗೆ. ಅದು ಈಕ್ವಲ್ ಅಲ್ಲ, ಮತ್ತೆ ಪರಮಾತ್ಮ ಎಲ್ಲೋ ಮೇಲಿದ್ದಾನೆ, ಇವರೆಲ್ಲ ಇರ್ತಾರೆ. ಪುರುಷ ಸೂಕ್ತ ಹೇಳುತ್ತೆ, ಪಾದೋಶ್ಯ ವಿಶ್ವಾಭೂತಾನಿ, ಎಲ್ಲ ಇಡೀ ಜಗತ್ತು ಪರಮಾತ್ಮನ ಪಾದದೊಡೆ ಸೇರ್ಕೊಂಡ್ಬಿಡುತ್ತೆ. ಅಷ್ಟು ದೊಡ್ಡವನು ಪರಮಾತ್ಮ. ಆ ವಿವೇಕ ಅವನಿಗೆ ಇಲ್ಲದರ ಪರಿಣಾಮ ಹೀಗ. ಇವತ್ತು ಜನಗಳಿರೋದೇನಂತ, ನಮಗೆ ದೇವರು ಬೇಡ. ಇವತ್ತು ಕಾಮನ್ ಟೆಂಡೆನ್ಸಿ ಅದು, ದೇವರನ್ನ ತಾನೊಪ್ಪೋದಿಲ್ಲ, ಒಪ್ಪನ ಕಂಡು ನಗುತ್ತಾನೆ ಅಂತ ಕಾಲದಲ್ಲಿ ಮನುಷ್ಯ ಇದ್ದ. ದೇವರನ್ನ ಒಪ್ಪೋದಿಲ್ಲ, ಏನೇನೋ ಓದಿರ್ತಾರೆ ಪಾಪ, ಮೈನಸ್ ಗಾಡ್, ಏನು ಉಪಯೋಗ ಅದರಿಂದ? ಯಾವ ವಿದ್ಯೆ ಓದಿದ್ರು ಕಾಮನ್ ಫ್ಯಾಕ್ಟರ್ ದೇವರು. ಪರಮಾತ್ಮ ಹೇಳ್ತಾರೆ, ಏನಾದರೂ ಕೆಲಸ ಮಾಡಿ, ಏನೇ ಮಾಡಿರಿ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ಇವತ್ತು ನಾವು ಇಲ್ಲೇ ಏನೇ ಕೆಲಸ ಮಾಡಿಕೊಂಡಿರಲಿ, ದೇಶಭಕ್ತಿ ಇರಬೇಕು ಅಂತ ಹೇಳೋದಿಲ್ಲ. ಆ ರೀತಿ ದೇವಭಕ್ತಿ ಇರಬೇಕು. ಒಬ್ಬ ಅಟೆಂಡರಿಗೆ ದೇಶಭಕ್ತಿ, ಒಬ್ಬ ಯಾವುದೋ ಒಬ್ಬ ವ್ಯಕ್ತಿಗೆ ದೇಶಭಕ್ತಿ. ಅದೇ ರೀತಿಯಲ್ಲಿ ಅವನು ಮಾಡೋ ದೇಶ ಸೇವೆ, ಕಸ ಗುಡಿಸಿದ್ರೆ ದೇಶ ಸೇವೆ, ಅದು ಒಂದು ಇದು ಆಶ್ಚರ್ಯ. ಅದೇ ರೀತಿ ದೇವರ ಸೇವೆ ಮಾಡಲಿಕ್ಕೆ ಅವರವರಿಗೆ ಏನು ಪರಮಾತ್ಮ ವಿಧಿಸಿದ್ದಾನೆ ಅದನ್ನು ಉಪಯೋಗ ಮಾಡಿಕೊಂಡು ಸಂತೋಷ ಪಡಬೇಕು ಎಂಬ ಜ್ಞಾನ ಇಲ್ಲ. ಜನಗಳು ದೇವರನ್ನು ಒಪ್ಪೋದಿಲ್ಲ, ಒಪ್ಪೋರ್ಕೊಂಡ್ರೆ ತಮಾಷೆ ಮಾಡ್ತಾರೆ, ತಾನು ಒಪ್ಪದೇ ಇರಲಿ ಹಾಳಾಗಲಿ, ಉಳಿದವರು ಒಪ್ಪಬೇಡಿ ಹೇಳೋದಕ್ಕೆ ಹೋಗ್ತಾನೆ, ಅದು ಬೇರೆ ಜೊತೆ. ವಿಚಿತ್ರವಾದ ದೇವರು ಇದ್ದಾನೆ ಅಂತ ಹೇಳೋರಿಗೆ ಸಂಕೋಚ, ದೇವರು ಇಲ್ಲ ಅಂತ ಹೇಳೋರಿಗೆ ಭಾರಿ ಧೈರ್ಯ. ಅವರಿಗೆ ಅಷ್ಟು ಪ್ರಚಾರ, ಲಕ್ಷಾಂತರ ಜನ ಓದೋ ಪೇಪರ್ಗಳಲ್ಲಿ ಹಾಕಿಬಿಡುತ್ತಾರೆ, ಜನ ಎಲ್ಲ ಮೋಸ ಹೋಗ್ತಾನೆ ಇರ್ತಾರೆ. ಓದೋದು ಅದೇನೆ, ಅವರಿಗೆ ಪಾಠ ಪ್ರವಚನ ಏನೇ ಜನಗಳಿಗೆ ಇರೋದಿಲ್ಲ, ಅದನ್ನು ಮಾತ್ರ ಓದ್ತಿರ್ತಾರೆ ಅಷ್ಟೇ. ಅಂಥದ್ದನ್ನು ಓದಿದಾಗ ಅವರ ತಲೆ ಹೇಗೆ ಸರಿ ಇರಬೇಕು ಅವರಿಗೆ? ಪಾಪ, ದುರ್ಯೋಧನ ಅಂದ್ರೆ ಕಲಿ, ಕಲಿಯುಗ ಅಂದ್ರೆ ಅವನ ಯುಗ, ಅವನು ಮಾಡಿದ ತಪ್ಪನ್ನೇ ಜನ ಮಾಡ್ತಾರೆ. ಯಥಾ ರಾಜ ತಥಾ ಪ್ರಜಾಹ, ರಾಜನೇ ತಪ್ಪು ಮಾಡಿದಾಗ ಪ್ರಜೆಗಳ ಸ್ಥಿತಿ ಏನಾಗಬೇಕು? ಉಳಿದವರು ಬೇಕಾದ ಎಕ್ಸೆಪ್ಷನ್ಸ್ ಅಂತ ಅರ್ಥ. ಯಾರ್ಯಾರು ದೊಡ್ಡ ದೊಡ್ಡ ಜ್ಞಾನಿಗಳು ಬಂದು ಹೋಗಿದ್ದಾರೆ, ಅವರು ಕಲಿಯ ಶಕ್ತಿಯನ್ನು ಗೆದ್ದವರು, ದೇವರಲ್ಲಿ ಭಕ್ತಿ ಮಾಡಿದವರು. ದುರ್ಯೋಧನ ಮಹಾನೀಚನಾಗಿ ಹೊರಟ. ನಾನು ಭಾರಿ ಒಳ್ಳೆ ಸ್ವಾರಸ್ಯ ಹೇಳ್ತಾರೆ, ಜಿತಂ ಮನ್ನೇಚ ಕೇಶವಂ ಅನ್ಕೊಂಡಂತ, ಕೃಷ್ಣನ ಗೆದ್ದುಬಿಟ್ಟೆ ನಾನು. ಕೃಷ್ಣ ಯಾರಂತ ಗೊತ್ತಿದೆ ಅವನಿಗೆ, ಕೇಶವ ಕಾ ಅಂದ್ರೆ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು, ಕಶ್ಚ ಈಶಶ್ಚ ಕೇಶವ್, ಬ್ರಹ್ಮದೇವರು ರುದ್ರದೇವರನ್ನ ಸೃಷ್ಟ್ಯಾದಿನ ವರ್ತಯತಿ ಇತಿ ಕೇಶವ, ಅವರ ನಿಯಾಮಕ ಪರಮಾತ್ಮ. ಅದು ತಿಳ್ಕೊಂಡು ಇವನು ಅವನು ಗೆದ್ದೆ ಅಂದ್ರೆ ಏನರ್ಥ ಇದಕ್ಕೆ? ಬ್ರಹ್ಮರುದ್ರಾದಿ ಪ್ರವರ್ತಕನಾದವನ್ನು ಯಾರು ಗೆಲ್ತಾರೆ? ಅಂಥದ್ದು ಅಂತ ಭ್ರಮೆಗೆ ಒಳಗಾದ ಅವರು. ಅಂತ ಭ್ರಮೆಗೆ ಒಳಗಾಗಿ ಹೊರಟನಂತೆ. ಹಿರಣ್ಯ ಗರ್ಭ ಕಃ ಪ್ರೋಕ್ತ ಈಶಃ ಶಂಕರ ಏವಚ ಸೃಷ್ಟ್ಯಾದಿನಾ ತೌ ವರ್ತಯತಿ ಯತಸ್ತ್ವಂ ಕೇಶವೋ ಭವಾನ್. ಕೇಶವ ಶಬ್ದದ ಅರ್ಥ ಹಿರಣ್ಯ ಗರ್ಭ ಕಃ ಪ್ರೋಕ್ತ, ಕಃ ಅಂದ್ರೆ ಹಿರಣ್ಯ ಗರ್ಭ ಬ್ರಹ್ಮದೇವರು, ಈಶಃ ಶಂಕರ ಏವಚ, ಈಶ ಶಬ್ದಕ್ಕೆ ರುದ್ರದೇವರು ಅಂತ ಅರ್ಥ. ಸೃಷ್ಟ್ಯಾದಿನಾ ತೌ ವರ್ತಯತಿ, ಅವರ ನಿಯಮನ ಮಾಡೋದ್ರಿಂದ ಸೃಷ್ಟ್ಯಾದಿಗಳ ಮೂಲಕ ಯತಸ್ತ್ವಂ ಕೇಶವೋ ಭವಾನ್. ಇದು ಪದ್ಮಪುರಾಣದ ವಾಕ್ಯ ಅಂತ ಆಚಾರ್ಯರು ವಿಶೇಷವಾಗಿ ತಮ್ಮ ಗೀತಾ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದಂತಹ ಶ್ಲೋಕ ಇದು. ಇದೆಲ್ಲ ನಾವು ಸರಿಯಾಗಿ ನೋಡಿದರೆ ದುರ್ಯೋಧನನ ತಪ್ಪು ನಮಗೆ ಎಷ್ಟು ಮಹಾ ಅವಿವೇಕಿ ಎಂಬುದನ್ನು ರುಜುವಾತು ಮಾಡಿಕೊಡ್ತಕ್ಕಂಥ ಭಾಗ. ಅಲ್ಲಿಂದ ಹೊರಟ. ಅವನು ಹೊರಟಿದ್ದು ಎಲ್ಲಿಗೆ ಅಂದರೆ ಬಲರಾಮದೇವರ ಹತ್ರ ಹೊರಟಂತ. ಅಲ್ಲಿಂದ ತಮಾಷೆ, ಕೃಷ್ಣ ಅರ್ಜುನ ಬಲರಾಮನ ಹತ್ರ ಹೋಗೋದಿಲ್ಲ, ಇದು ಭಾರಿ ಇಂಪಾರ್ಟೆಂಟ್. ಇದು ಕೃಷ್ಣ ಅಂದ್ರೆ ತಿಳ್ಕೊಂಡ, ಕೃಷ್ಣ ಬಂದ ಸೀದಾ ಕೃಷ್ಣ ಸಮೇತ ಹೊರಟೇ ಬಿಡ್ತಾನೆ. ಆದರೆ ದುರ್ಯೋಧನ ಮಾತ್ರ ಬಲರಾಮನ ಹತ್ರ ಹೋಗ್ತಾನೆ. ಮತ್ತೆ ಅದಕ್ಕೆ ಶಾಸ್ತ್ರ ಹೇಳಿದೆ, ದೇವರು ನಂಬಿದ್ರೆ ದೇವರು ನಂಬಿಬಿಟ್ರೆ ಸಾಕು, ಉಳಿದೋ ಎಲ್ಲ ಎಷ್ಟು ನಂಬಿದ್ರು ಅಷ್ಟೇ, ಅವರು ನಂಬು ಇವರು ನಂಬು ಅನ್ಯ ದೇವತೆಗಳನ್ನು ಆಶ್ರಯಿಸ್ತಾನೆ. ಇದು ವಿಶೇಷ, ಅನ್ಯ ದೇವತೆಗಳನ್ನು ಎಷ್ಟು ಆಶ್ರಯಿಸಿದ್ರೂ ಪ್ರಯೋಜನ ಇಲ್ಲ. ಇಲ್ಲಿ ಕಲಿಬೇಕಾದ ಪಾಠ ಇದು. ಅರ್ಜುನ ಕೃಷ್ಣನ ಹೊರತು ಮತ್ತೇನು ತಲೆಗೆಡಿಸಿಕೊಳ್ಳೋಕೆ ಹೋಗಲೇ ಇಲ್ಲ. ಹರಿ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ, ಪೂರ್ಣ ವಿಶ್ವಾಸ ಇದೆ. ಆಗ ಹೇಳಿದಂತೆ, ನೀನು ಹೋಗು ನಾನು ಬರ್ತೇನೆ ಅಂತ ಹೇಳಲಿಲ್ಲ ಕೃಷ್ಣ. ಅರ್ಜುನ ನಾರಿಸಿಕೊಂಡಿದ್ದೆ, ಆಯ್ತು ನಾನು ಬರ್ತೇನೆ ಅಂತ ಹೇಳಿದ ತಕ್ಷಣ ಹೊರಟೇ ಬಿಟ್ಟಂತ ಕೃಷ್ಣ. ಆ ಕ್ಷಣದಲ್ಲೇ ಉಳಿದೋರು ಬರೋದು ತಡ, ದೇವರು ಬರೋದು ತಡನೇ ಅಲ್ಲ ಅಂತ ಹೇಳುತ್ತಾರೆ. ಆವತ್ತು ಅರ್ಜುನ ಜೊತೆ ಹೊರಟ ಕೃಷ್ಣ, ಮತ್ತೆ ಬಂದಿದ್ದು ಅವ್ರಿಗೆ ಪಟ್ಟಾಭಿಷೇಕ ಮಾಡಿ ವಾಪಸ್ ಬರೋದು. ಯುದ್ಧದಲ್ಲಿ ಗೆಲ್ಲಿಸಿ ಪಟ್ಟಾಭಿಷೇಕ ಮಾಡಿ ನಾವು ಹೊರತು ಮಧ್ಯೆ ಕೈ ಬಿಡೋದೇ ಇಲ್ಲ. ಎಷ್ಟೇನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನೋ, ಇನ್ನೇನು ಈತನ ಲೀಲೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಅದು ಕೊಟ್ಟಿದ್ದಾದ್ರೆ ಕೆಲಸ ಏನು ಈ ಮಧ್ಯೆ? ನನ್ನ ಸಾರಥಿಯಾಗು ಅಂತ ಕೇಳಿದ್ರೆ, ಉಳಿದವರಾಗಿದ್ರೆ ಎಂತ ಡ್ರೈವರ್ ಪೋಸ್ಟ್ ಅದು ಒಂದು, ಉಳಿದವರೇನು ಅವಮಾನ ಅಂತ ತಿಳ್ಕೊಂಡ್ಬಿಡ್ತಾರೆ. ಕೃಷ್ಣ ಹೇಳ್ತಾರೆ, ಅವಶ್ಯ ಆಗ್ತೇನೆ ಅಂತ ಹೇಳುತ್ತಾರೆ, ನಿನ್ನ ಸಾರಥಿ ಆಗ್ತೇನೆ ಅಂತ ಹೇಳುತ್ತಾನೆ. ಯುದ್ಧ ಮಾಡದೆ ಕೊಡೋದು ಪೋಸ್ಟ್ ಅಂದ್ರೆ ಸಾರಥಿಯ ಪೋಸ್ಟ್, ಅದನ್ನು ಮಾಡ್ತೇನೆ. ಅರ್ಜುನ ಏನೋ ಮಾಡಿ ಸಾರಥ್ಯ ಆಗು ಅಂತ ಹೇಳಿಲ್ಲ. ನನಗೆ ನಿರ್ದೇಶನ ಮಾಡು, ನನ್ನ ದಾರಿ ತೋರಿಸುವಂತ ಸಾರಥ್ಯ ಮಾಡಿಕೊಂಡೆ ಹೊರತು ಆಳಾಗು ಅಂತ ಹೇಳೋದಕ್ಕೆ ಹೋಗಲಿಲ್ಲ. ಆದರೆ ಇಷ್ಟು ಕೃಷ್ಣನ ಆರಿಸಿಕೊಂಡು ಉದ್ದೇಶನೇ ಅರ್ಥ ಆಗ್ತಿದ್ದಿಲ್ಲ ಅವನಿಗೆ. ಒಳ್ಳೆ ಸಾತ್ವಿಕ ಅರ್ಜುನ, ಒಳ್ಳೆಯ ಜ್ಞಾನಿ. ಆ ಜ್ಞಾನದ ಪ್ರಭಾವ, ಅದು ಜ್ಞಾನ ಯಾತಕ್ಕೆ ಇರಬೇಕು ಅಂದ್ರೆ ಇಂಥ ಕೆಲಸಕ್ಕೆ ಬರುತ್ತೆ ಜ್ಞಾನ. ಯಾವಾಗಲೂ ಕೂಡ ನೋಡೋದಕ್ಕೆ ಸುಮ್ಮನೆ ಉಪಯೋಗ ಬರೋದಿಲ್ಲ, ಪದಾರ್ಥ ಬೇಕಾದ ಬರುತ್ತೆ. ಇವತ್ತು ದೇವರು ತಿಳ್ಕೊಂಡಿದ್ದ ಪ್ರಯೋಜನ ಬಂದಿದ್ದಕ್ಕೆ ಜೀವನ ಪೂರ್ತಿ ಚೇಂಜ್ ಆಗಿ ಹೋಯ್ತಾತದ, ಡೆಸಿಸಿವ್ ಆಯ್ತು ಅದು. ಬಂದು ಎಷ್ಟು ಜನ ನಾರಿಸಿಕೊಂಡ್ರು ಆಗದೇ ಇದ್ದ ಕೆಲಸ ಒಬ್ಬ ಕೃಷ್ಣರಿಂದ ಆಯಿತು ಹೊರಟ. ಇನ್ನೂ ಭಾರಿ ಆಶ್ಚರ್ಯ, ಅಲ್ಲಿ ಹೋದ ಮೇಲೆ ಉಳಿದ ಪಾಂಡವರ ಪ್ರತಿಕ್ರಿಯೆ ಹೇಗಿತ್ತು ಅಂತ ಮುಂದಿನ ಪ್ರಶ್ನೆ. ಯಾರೋ ಅಂಗಡಿಗೆ ಏನೋ ತಗೊಂಡೋಗಿರ್ತಾರೆ, ಏನೋ ಪುಸ್ತಕ ತರಲ್ಲ ಕಳಿಸಿರ್ತಾರೆ, ಭಾಗವತ ಪುಸ್ತಕ ಮನೆಗೆ ಹೋಯ್ದ. ಎಂತ ಕೆಲಸ ಮಾಡಿದೆ ದಡ್ಡ, ಕಾದಂಬರಿ ತರಬಾರ್ದಾಗಿತ್ತೆ ಅಂತ ಬಯಸ್ಕೊಂಡ್ರೆ ಏನ್ ಮಾಡ್ಬೇಕಾಗ, ಕಷ್ಟಪಟ್ಟು ಕಳಿಸಿದ್ರೆ 100 ರೂಪಾಯಿ ಹಾಳು ಮಾಡಿಬಿಟ್ಟಿಯಾ ಅಂತ ಬೈದು ಬಿಡ್ತಾರೆ. ಅಂತ ಜನ ಇರ್ತಾರೆ. ಆದರೆ ಈ ರೀತಿ ಅರ್ಜುನ ಹೋದ್ರೆ, ಕೃಷ್ಣನ ಕರ್ಕೊಂಡು ಹೋದ್ರೆ ಎಷ್ಟು ಸಂತೋಷ ಧರ್ಮರಾಜಾದಿಗಳಿಗೆಲ್ಲ ಕೂಡ. ಏನೋ ಮಾಡಿಬಿಟ್ಟ ತಮ್ಮ ಅಂತಲ್ಲ, ಸರಿಯಾದ ಕೆಲಸ ಮಾಡಿದ್ದಾರೆ, ಇದು ಇನ್ನೊಂದು ಬೇಕಿದ್ದು ಅಂತ. ಅಂದ್ರೆ ಮನೆಯವರ ಒಂದೇ ರೀತಿ ಇದ್ದ, 5 ಜನ ಪಾಂಡವರು ಒಂದೇ ರೀತಿ ಇದ್ರು, ಅದು ಭಾರಿ ವಿಶೇಷ. 5 ಜನ ಪಾಂಡವರಲ್ಲೂ ಹರಿದೇವ ಪರಹ ಪತನು ಎಲ್ಲ ಮೂಲಮಂತ್ರ ಅದು ಒಂದು. ಇನ್ನು ಭೀಮನಂತೂ ಅಂತ ಕೃಷ್ಣ ಭಕ್ತನೇ ಇಲ್ಲ. ನಕಲಸೇದವರು ಸಂಭ್ರಮ ಪಟ್ಟರು, ಒಬ್ಬ 10 ಲಕ್ಷ ಸೈನ್ಯ ಬಿಟ್ಟು ಒಬ್ಬ ಕೃಷ್ಣನ ಯಾತಕ್ಕೆ ಕರ್ಕೊಂಡು ಬಂದಿದ್ದು ಒಬ್ಬರು ಕೇಳಲಿಲ್ಲ, ನೀನು ಭಾರಿ ಜಾಣ ಅಂತ ಕೊಂಡಾಡಿ ಬಿಡ್ತಾರೆ. ಇದು ವಿವೇಕ. ಇದು ಒಳ್ಳೆ ಕೆಲಸ ಮಾಡೋದಕ್ಕೆ ಬುದ್ಧಿ ಬೇಕು, ಮಾಡಿದ್ರೆ ಅಪ್ರಿಷಿಯೇಟ್ ಮಾಡಲಿಕ್ಕೂ ಬುದ್ಧಿ ಬೇಕು. ಈ ಮತ್ತೆ ಮಾಡಿದ್ದನ್ನು ಹೊಗಳಕ್ಕೆ ಕೂಡ, ಇವತ್ತು ಅಡಿಗೆ ಮಾಡಕ್ಕೆ ಬರೋದಿಲ್ಲ ಹಾಳಾಗಿ ಹೋಗಲಿ, ಮಾಡಿ ಊಟ ಮಾಡಲಿಕ್ಕಾರ ಬಂದು ಚೆನ್ನಾಗಿದೆ ಅಂತ ಹೇಳಬೇಕಲ್ಲ. ರೋಗ ಇದ್ರೆ ಅದು ಹೇಳಕ್ಕೂ ಬರೋದಿಲ್ಲ ಅವನಿಗೆ, ಅದು ಸಿಹಿ ಇದ್ರೆ ಕಹಿ ಅಂತ ಹೇಳುತ್ತಾನೆ. ಇವತ್ತು ಪಾಂಡವರ ಸ್ಥಿತಿ ಅತ್ಯುತ್ತಮವಾದ ಸ್ಥಿತಿ. ದುರ್ಯೋಧನ ಬಲರಾಮನ ಹತ್ರ ಹೋಗಿ ನಿಮ್ಮ ಸಹಾಯ ನನಗೆ ಬೇಕು ಅಂತ ಕೇಳಿದರು. ಆಗ ಅವ್ರು ಹೇಳಿದ್ರಂತೆ, ದುರ್ಯೋಧನ ನಿಮ್ದು ಕಡೆ ಬರಬೇಕು ಅಂತ ಅನ್ಕೊಂಡಿದ್ದೆ ನಾನು ಅಂತ ಹೇಳಿದ್ರಂತೆ. ಅಂದ್ರೆ ಈ ಬರೋದಿಲ್ಲ ಅಂತ ಗ್ಯಾರಂಟಿ ಆಯ್ತು, ಬರೋದಿಲ್ಲ ಬರಬೇಕು ಅನ್ಕೊಂಡಿದ್ದೆ ನಾನು, ಆದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಯಾತಕ್ಕೆ ಬರೋದಿಲ್ಲ? ದುರ್ಯೋಧನ ಅವ್ರ ಹತ್ರ 4 ವರ್ಷ ಗದಾ ಯುದ್ಧಾಭ್ಯಾಸ ಮಾಡಲಿಕ್ಕೆ ಅಂತ ಹೋಗಿದ್ದವನು. ಆದ್ರಿಂದ ಕೇಳ್ತಾನೆ, ಜೊತೆ ಬನ್ನಿ ಅಂತ ಕರೆದ ಅವ್ರು ಹೇಳ್ತಾರೆ. ಬರಬೇಕು ಅನ್ಕೊಂಡಿದ್ದೆ, ಬರಲಿಕ್ಕೆ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ, ಮೊನ್ನೆ ಸಭೆ ನಡೀತಲ್ಲ ಉಪಪ್ಲಾವ್ಯದೊಳಗೆ, ನೀನು ರಾಜ್ಯ ಕೊಡಲಿಲ್ಲ, ವನವಾಸ ಅಜ್ಞಾತವ ಸರಿಯಾಗಿ ಮುಗಿಸಿಲ್ಲ ಅಂತ ಗಲಾಟೆ ಮಾಡಿದ್ದೆ, ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಅಂತ ನಾವೆಲ್ಲ ಸಭೆ ಸೇರಿದಾಗ ನಾನು ನಿನ್ನ ಪರ ವಾದಿಸ್ತೆ ಅಂತ ಹೇಳ್ತಾನೆ. ನಿನ್ನ ಪರನೇ ಹೇಳಿದೆ, ನಿನ್ನೆ ನೋಡಿದ್ವಲ್ಲ, ತತ್ಪಕ್ಷೀಯಂ ವಚೋ ಬ್ರುವನ್. ದುರ್ಯೋಧನದೇನು ಭಾರಿ ತಪ್ಪಿಲ್ಲ, ಇವಂದೇ ತಪ್ಪು ಧರ್ಮರಾಜಿಂದ ಅಂತ ಏನೇನೋ ವಾದಿಸ್ತೆ, ಆದರೆ ನಿರಾಕೃತ ಸಾತ್ಯಕಿನ, ಸಾತ್ಯಕಿ ನನ್ನ ಬೈದು ಬಿಟ್ಟ, ನೀನು ತಪ್ಪು ಹೇಳ್ತಾ ಇದ್ದಿರಿದ್ದೆ ಬೈದ ನನ್ನ. ಸಾತ್ಯಕ್ಕೆ ಬೈದಿದ್ದು ಬಹಳ ಇಂಪಾರ್ಟೆಂಟ್ ಅಲ್ಲ, ಕೃಷ್ಣನ ಎದುರಿ ಬೈತಾನೆ ಅದು ಬಹಳ ಇಂಪಾರ್ಟೆಂಟ್. ಕೃಷ್ಣನ ಎದುರಿ ಬೈತಾರೆ, ಕೃಷ್ಣ ಸುಮ್ಮನೆ ಇದ್ದ ಅಂದ್ರೆ ಒಪ್ಪಿಕೊಂಡ ಸಾತ್ಯಕ್ಕೆ, ನಾನು ಒಪ್ಪಿಕೊಳ್ಳಿಲ್ಲ ಅಂತ. ಕೃಷ್ಣನ ಅರ್ಥ ಆಗಿದೆ, ಕೃಷ್ಣ ಸರ್ವೋತ್ತಮ, ಅವನು ನನ್ನ ಮಾತನ್ನ ಒಪ್ಪಲಿಲ್ಲ, ಬೈದಿದ್ದು ಸಾತ್ಯಕ್ಕೆ. ಕೃಷ್ಣ ಪ್ರತಿಭಟನೆ ಮಾಡಿದ ಒಪ್ಪಿಕೊಂಡ ಅಂದಮೇಲೆ ಕೃಷ್ಣ ನನ್ನ ಮಾತನ್ನು ಒಪ್ಪಿಲ್ಲ ಅಂದ್ರೆ ನಾನಿನ ಜೊತೆ ಬರಲಿಕ್ಕೆ ಅಂತ ಹೊರಟ್ರೆ ಕೃಷ್ಣನ ಬರೆಸಿ ಬೇಜಾರಾಗತ್ತೆ, ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದ್ರೆ. ಇದು ಬಹಳ ಇಂಪಾರ್ಟೆಂಟ್. ಕೃಷ್ಣನ ಬೇಜಾರಾಗತ್ತೆ, ಅದಕ್ಕೆ ನಾನು ಬರೋದಿಲ್ಲ. ಬರಬೇಕು ಅಂತ ಮನಸ್ಸಿದೆ, ಆದರೆ ಕೃಷ್ಣನೇ ಬೇಜಾರಾಗತ್ತೆ ಅಂತ ನಾನು ಬರೋದಿಲ್ಲ. ಹೆಸರಿಗೆ ಕೃಷ್ಣ ತಮ್ಮ, ಬಲರಾಮ ಅಣ್ಣ. ಆದರೆ ಕೃಷ್ಣನ ಬಗ್ಗೆ ತುಂಬಾ ದೊಡ್ಡ ಶೇಷ ಆದಿಶೇಷನ ಅವತಾರ ಬಲರಾಮ ದೇವರಾದ್ದರಿಂದ ಅವರಿಗೆ ಒಳಗೆ ಬಹಳ ಪ್ರೀತಿ ಇದೆ, ಕೃಷ್ಣನ ಮೇಲೆ ಭಕ್ತಿ ಇದೆ ಅಂತ. ಕೃಷ್ಣನ ವಿರೋಧ ಕಟ್ಟುವ ನನಗೆ ಬೇಕಿಲ್ಲ, ನಾನು ಬರೋದಿಲ್ಲ ಅಂತ ಹೇಳಿಬಿಟ್ರಂತೆ. ಇದೊಂದು ಹೊಸ ವಿಚಾರ. ಯಾವ ರೀತಿ ಅಂದರೆ, ಅವರಿಗೆ ಮಾಡಲಿಕ್ಕೆ ಮನಸ್ಸಿದೆ ಆದರೆ ಕೃಷ್ಣನಿಗೆ ಬೇಡ ಅಂತ ಬಿಡ್ತಾರೆ. ಇದು ಬಹಳ ಮುಖ್ಯ. ಇದು ಎಷ್ಟೋದ್ರೆ ಈರುಳ್ಳಿ ತಿನ್ನಬೇಕು ಅನಿಸಿರುತ್ತೆ, ಆದರೆ ದೇವ್ರ ನೈವೇದ್ಯಕ್ಕೆ ಬರೋದಿಲ್ಲ ಬಿಟ್ರೆ ಎಷ್ಟು ಪುಣ್ಯ ಬರುತ್ತೆ ಯೋಚನೆ ಮಾಡಿ. ತಿನ್ಬೇಕು ಅನಿಸಿಲ್ಲ ಬಿಡಿ, ಭಾರಿ ಒಳ್ಳೇದು ಯೋಚನೆ ಇಲ್ಲ. ಏನೋ ತಿನ್ಬೇಕು ಅನಿಸಿರುತ್ತೆ ಪಾಪ, ಏನೋ ಕುಡಿಬೇಕು ಅನಿಸಿರುತ್ತೆ, ಆದರೆ ಓ ದೇವರು ಮೆಚ್ಚೋದಿಲ್ಲ, ನಿಲ್ಲಿಸಿಬಿಟ್ರೆ ಎಷ್ಟು ಪುಣ್ಯ ಬರುತ್ತೆ. ಅದರಿಂದ ನಿಜವಾಗಲೂ ಕೂಡ ಎಲ್ಲ ಸ್ಟೇಜ್ನಲ್ಲೂ ನಾವು ಒಳ್ಳೆ ಏವನ್ನಾಗಿ ನಡ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವೊಮ್ಮೆ ಎಷ್ಟೋ ದಿನ ಕಳ್ಳತನ ಮಾಡೋದಿಲ್ಲ, ಯಾರೋ ನೋಡ್ತಾರೆ ಅಂತ ಕಳ್ಳತನ ಮಾಡಿ, ಎಷ್ಟೋ ವಾಸಿ ಅಲ್ಲ, ನೋಡಿದ್ರು ಪರವಾಗಿಲ್ಲ ಮಾಡ್ತೀನಿ ಅಂತ ಏನು ಮಾಡ್ಬೇಕು, ಅದಕ್ಕಿಂತ ಎಷ್ಟೋ ವಾಸಿ ಹಿಡ್ಕೊಂಡೋದ್ರೆ ಪರವಾಗಿಲ್ಲ ಅಂತ ರೀತಿ ಇಲ್ಲ. ಒಂದು ಮರ್ಯಾದೆ ಒಂದು ಕಡೆ ಇಟ್ಕೊಂಡಿದ್ದಾರೆ ಪಾಪ. ಇವತ್ತು ಕೃಷ್ಣ ತಗೊಳ್ಳೋದಿಲ್ಲ, ಕೃಷ್ಣನ ಮನಸ್ಸಿಗೆ ಬೇಜಾರಾಗತ್ತೆ ನಾನು ಬರೋದಿಲ್ಲ. ಒಳ್ಳೆ ಸಿದ್ಧಾಂತ ಅದು. ಬಂದು ಏಕಾಚಿ ಊಟ ಮಾಡಕ್ಕೆ ಬರೋದಿಲ್ಲ, ಆಹಾರ ತಗೊಳಕ್ ಬರೋದಿಲ್ಲ, ಹರಿದಿನ ದೇವರು ತಗೊಳ್ಬೇಡಿ ಅಂತ ಹೇಳಿದ್ದಾನೆ. ತಗೊಂಡ ಭಯಂಗ ಭಗವಂತನಿಗೆ ಬೇಜಾರಾಗುತ್ತೆ, ಕತೆ ಮುಗಿದೋಯ್ತಲ್ಲಿ. ಯಾರಿಗೋ ಬೇಜಾರಾದರೆ, ಆಫೀಸ್ದವರಿಗೆ ಬೇಜಾರಾದರೆ ಕೆಲಸ ಕೊಡೋದಿಲ್ಲ, ಡಿಸ್ಮಿಸ್ ಮಾಡ್ತಾರಷ್ಟೇ. ಭಗವಂತನಿಗೆ ಬೇಸರವಾದರೆ ಮೋಕ್ಷನೇ ಕೊಡೋದಿಲ್ಲ ಪರಮಾತ್ಮ. ತಮಸ್ಸಿಗೆ ಹೋಗೋ ತಪ್ಪಿದ್ದೇ ಅಲ್ಲ. ಆದ್ದರಿಂದ ದೇವರ ಮನಸ್ಸಿಗೆ ಯಾವುದು ಬರೋದಿಲ್ಲ ಅದನ್ನೆಂದೂ ಮಾಡಬಾರದು. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ವಾಕ್ಯ ಉಲ್ಲೇಖ ಮಾಡ್ತಾರೆ. ಕರ್ಮ ಅಂದ್ರೆ ಏನು? ಕರ್ಮ ಅಂದ್ರೆ ಮಾಡಲೇಬೇಕಾದ ಡ್ಯೂಟಿ ಅಂತ ಅರ್ಥ. ಏನದು, ಯಾವ್ದನ್ನು ಮಾಡಬೇಕು ನಾವು? ಶಾಸ್ತ್ರ 1000 ಹೇಳುತ್ತೆ, ಅದೆಲ್ಲ ಒಂದ್ ಕಡೆಗೆ ಇರಲಿ. ಒಂದೇ ಒಂದು ಡೆಫಿನೇಷನ್ ಕೊಡ್ತಾರೆ ಆಚಾರ್ಯರು. ಯಾವುದು ಮಾಡಬೇಕಾದ ಕರ್ಮ ನಮ್ಮ ಕರ್ತವ್ಯ ಅಂದರೆ ತತ್ಕರ್ಮ ಹರಿತೋಷಮ್ಯತ್ ಸಾ ವಿದ್ಯಾ ತನ್ಮತಿರಿಯಯ. ಯಾವುದರಿಂದ ದೇವರು ಮೆಚ್ಚುತ್ತಾನೋ ಅದನ್ನು ಮಾಡಬೇಕು, ಯಾವುದನ್ನು ಮೆಚ್ಚದಿಲ್ಲ ಅದನ್ನು ಮಾಡಬಾರದು. ಬಲರಾಮ ಮಾಡಿದ ಅರ್ಥ ಅದೇನೆ, ಕೃಷ್ಣ ಮೆಚ್ಚದಿಲ್ಲ ನಾನು ಮಾಡೋದಿಲ್ಲ, ಬಹಳ ಸರಳ. ಅದು ಈ ರೀತಿ ಹಿಂದಿನ ಕಾಲಕ್ಕೆ ಹಳ್ಳಿಯವರು ಹಾಗೆ ಮಾತಾಡ್ಕೋತಾ ಇದ್ದಿತ್ತು, ಏನಾದ್ರು ಪ್ರಸಂಗ ಬಂದ್ಬಿಟ್ರೆ ಏ ದೇವರು ಮೆಚ್ಚೋದಿಲ್ಲ ಹಾಗೆಲ್ಲ ಮಾಡಬೇಡ ಅಂತ ಹೇಳ್ತಾ ಇದ್ರು. ಈಗ ಅವರು ಪಟ್ಟದವ್ರು ಬೀಸಿಬಿಟ್ಟಿದ್ದಾರೆ, ಆ ರೀತಿ ಇರ್ತಾರೆ. ನಾಸ್ತಿಕತನದಲ್ಲಿ ಯಾರು ಯಾರೂ ಕಡಿಮೆ ಇಲ್ಲ ಈಗಿನ ಕಾಲಕ್ಕೆ. ಹಿಂದಿನ ಕಾಲದಲ್ಲಿ ಕೋರ್ಟು ಕಚೇರಿ ಏನು ಬೇಕಿದ್ದಿಲ್ಲ ಅವರಿಗೆ, ದೇವರಾಣಿ ಅಂದ್ರೆ ಕತೆ ಮುಗಿದೋಯ್ತು. ಸುಳ್ಳು ಹೇಳಿದ್ರೆ ಮನೇನೆ ಹಾಳಾಗೋಗುತ್ತೆ ಅಂತ ಭಯ ಇತ್ತು ಅವರಿಗೆ. ಸುಳ್ಳು ಹೇಳಿದ್ರೆ ಮನೆ ವಂಶ ನಿರ್ವಂಶವಾಗುತ್ತೆ ಅಂತ ಭಯ ಇತ್ತು ಪಾಪ. ಆ ದೇವರನ್ನು ಮಾತೊಂದು ಅಷ್ಟು ಎಫೆಕ್ಟಿವ್ ಆಗಿರ್ತಿತ್ತು. ದೇವರು ಮೆಚ್ಚೋದಿಲ್ಲ, ಸುಳ್ಳು ಹೇಳಬೇಡ ದೇವರು ಮೆಚ್ಚೋದಿಲ್ಲ, ಮೋಸ ಮಾಡಬೇಡ ದೇವರು ಮೆಚ್ಚೋದಿಲ್ಲ, ಇದು ಒಳ್ಳೆ ಕೋರ್ಟ್ ಒಪ್ಪೋದಿಲ್ಲ ಅಂತ ಹೇಳಬೇಕು ಹೊರತು ದೇವರು ಮೆಚ್ಚೋದಿಲ್ಲ ಎಂಬ ಕಾಲ ಹೊರಟೋಯ್ತು. ಆ ಕೋರ್ಟ್ ಅಡ್ಜಸ್ಟ್ ಮಾಡ್ಕೋತೀರಿ ಅಂತಾನೆ ಹೊರತು ಇವನು ರಿಪೇರಿ ಮಾಡ್ಕೊಳ್ಳೋಕೆ ಹೋಗೋದೇ ಇಲ್ಲ. ದೇವರು ಅಂತ ಹೇಳಿದ್ರೆ ಎಲ್ಲಾ ಕಡೆ ಇರೋನು, ಉಳಿದ ಎಲ್ಲ ಕಡೆ ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಲಕ್ಷ್ಮೀನಾರಾಯಣರ ಹೊರತು ಎಲ್ಲಾ ಕಡೆ ಯಾವಾಗಲೂ ಒಂದೇ ರೀತಿ ಇರತಕ್ಕಂಥವಳು ಅವರಿಬ್ಬರೇ ಇಬ್ರು. ಆದ್ದರಿಂದ ಪರಮಾತ್ಮನ ಹಿರಿಮೆಯನ್ನ ಪೂರ್ಣ ಅರ್ಥ ಮಾಡಿಕೊಂಡು ಅವನು ಹೇಗೆ ಬದುಕ್ತಾನೆ ಅಂತ ಹೇಳೋದಕ್ಕೆ ಬಲರಾಮದೇವರು ಒಳ್ಳೆ ದೃಷ್ಟಾಂತ. ನಾನು ಬರೋದಿಲ್ಲ ಅಂತ ಹೇಳಿದಾಗ ದುರ್ಯೋಧನ ಭಾರಿ ಬೇಜಾರಾಯ್ತು ಮನಸ್ಸಿಗೆ, ಅಯ್ಯೋ ಬಲರಾಮದೇವರು ಅಂತವ್ರು ಬರೋದಿಲ್ಲ, ಒಳ್ಳೆ ಸ್ಟ್ರಾಂಗ್ ಪಾರ್ಟಿ ಆಗ್ತಿತ್ತು ಅನ್ಕೊಂಡ. ಜೊತೆ ಇನ್ನೊಂದು ಎಷ್ಟು ಕುತಂತ್ರಿ ಇರಬೇಕು ಲೆಕ್ಕ ಹಾಕಿ. ಕೃಷ್ಣ ಪಾಂಡವರ ಕಡೆ ಹೋಗಿ ಆಯ್ತು ಗೊತ್ತಿದೆ ಅವನಿಗೀಗ, ಬಲರಾಮನ್ ತನ್ನ ಕಡೆ ಕರಿತಾನಲ್ಲ. ಅಣ್ಣ ತಮ್ಮದ್ರೆ ಒಡಕ್ ಹುಟ್ಟಿಸ್ತಕ್ಕ ಪ್ರಯತ್ನ ಮಾಡ್ತಾರೆ, ಇದೊಂದು ವಿಶೇಷ. ಅಥವಾ ಒಡಕ್ ಹುಟ್ಟಿಸಕ್ ಪ್ರಯತ್ನ ಮಾಡ್ತಾನೆ, ಈ ಮನೆ ಹಾಳತನ ಅಂತರ ಇದೇನೆ, ಮನೆ ಒಡೆಯೋದು ಮನೆ ಹಾಳತನ. ದುರ್ಯೋಧನನಿಗೆ ಕಲಿಯುಗದಲ್ಲಿ ಎಷ್ಟು ನಡೆಯುತ್ತಿಂತ ಕೆಲಸಗಳು, ಅಣ್ಣ ತಮ್ಮಂದಿರಿಗೆ ಆಗದಂತೆ ಮಾಡ್ತಾರೆ, ತಂದೆ ಮಕ್ಕಳಿಗೆ ಆಗದಂತೆ ಮಾಡ್ತಾರೆ, ಅಕ್ಕ ತಂಗಿರಿ ಆಗದಂತೆ ಮಾಡ್ತಾರೆ. ಏನು ಆಶ್ಚರ್ಯ, ಅದೇನೋ ತಮ್ಮ ಸ್ವಾರ್ಥಕ್ಕೋಸ್ಕರ ಸುಳ್ಳು ಕಪಟ ಏನೋ ಚಾಡಿ ಹೇಳ್ಬಿಟ್ಟು ಹಾಳು ಮಾಡಿಬಿಡ್ತಾರೆ. ದುರ್ಯೋಧನ ಬಲರಾಮನಂತಹ ಸಾತ್ವಿಕ ಶಿರೋಮಣಿಯನ್ನ ಕೃಷ್ಣನ ವಿರುದ್ಧ ತನ್ನ ಕಡೆ ಕರ್ಕೊಳ್ಳೋ ಸಂಚು ಮಾಡ್ತಾನೆ ಅಂದ್ರೆ ಎಷ್ಟು ಪಾಪಿಷ್ಟ ಇರಬೇಕು. ಆಗ ಭಾರಿ ಬೇಜಾರು ಮಾಡಿಕೊಂಡ ಬಲರಾಮದೇವರು ಹೇಳುತ್ತಾರೆ, ದುರ್ಯೋಧನ ಯೋಚನೆ ಮಾಡಬೇಡ, ನಾನು ಪಾಂಡವರ ಕಡೆಗೂ ಹೋಗೋದಿಲ್ಲ ಅಂತ ಹೇಳಿದ್ರು. ಅರ್ಧ ಜೀವ ಬಂದಾಗ ಆಯ್ತು ಅವನಿಗೀಗ, ಅವ್ರ ಕಡೆಗೂ ಹೋಗೋದಿಲ್ಲ, ನಿಮ್ಗೆ ಯಾರಿಗೂ ಓಟ್ ಹಾಕಲ್ಲ, ನಿಮಗೆ ಹಾಕೋದಿಲ್ಲ, ಅವ್ರಿಗೆ ಹಾಕ್ತಿದ್ರೆ ಪಜೀತಿ ಆಗುತ್ತೆ, ಯಾರಿಗೂ ಹಾಕೋದಿಲ್ಲ ನಿಶ್ಚಿತ. ಅಲ್ಲಿಗೂ ನಾನು ಹೋಗೋದು.